ನನ್ನ ಪ್ರೀತಿಯ ದೇಶ ಬಾಂಧವರೇ, ಸುಮಾರು ಒಂದು ತಿಂಗಳ ನಂತರ ನಾನು ಮತ್ತೆ ಇಂದು ತಮ್ಮ ಮಧ್ಯೆ ಬಂದಿದ್ದೇನೆ. ಈ ಒಂದು ತಿಂಗಳ ಸಮಯ ಅಂದರೆ ತುಂಬ ಸಮಯವಾದಂತೆಯೇ ಬಹಳಷ್ಟು ಘಟನೆಗಳು ದೇಶ ಮತ್ತು ಜಗತ್ತಿನಲ್ಲಿ ಆಗುತ್ತಲೇ ಇರುತ್ತವೆ. ತಾವೆಲ್ಲರೂ ಕೂಡ ಅಪೇಕ್ಷೆ ಮತ್ತು ಉತ್ಸಾಹಗಳೊಂದಿಗೆ ದೀಪಾವಳಿ ಹಬ್ಬವನ್ನು ಆಚರಿಸಿದ್ದೀರಿ. ಅವುಗಳು ಸಮಯಕ್ಕೆ ಅನುಸಾರವಾಗಿ ಜೀವನದಲ್ಲಿ ಸಂಭ್ರಮವನ್ನು ತುಂಬುತ್ತಿರುತ್ತವೆ. ಬಡವರಾಗಲಿ, ಶ್ರೀಮಂತರಾಗಲಿ, ಹಳ್ಳಿಯವರಾಗಲಿ ಅಥವಾ ಪಟ್ಟಣದವರಾಗಲಿ, ಪ್ರತಿಯೊಬ್ಬರ ಜೀವನದಲ್ಲಿ ಆ ಉತ್ಸವದ ತಮ್ಮದೇ ಆದ ಮಹತ್ವ ಇರುತ್ತದೆ. ದೀಪಾವಳಿಯ ನಂತರ ಇಂದು ನಾನು ಪುನಃ ತಮ್ಮನ್ನು ಪ್ರಥಮ ಬಾರಿಗೆ ಭೇಟಿಯಾಗುತ್ತಿದ್ದೇನೆ. ತಮಗೆಲ್ಲ ನನ್ನ ಅನಂತ ಅನಂತ ಶುಭಾಶಯಗಳು. ಹಿಂದಿನ ಬಾರಿ ನಾನು ನಿಮ್ಮೊಂದಿಗೆ ಮಾತನಾಡಿದ್ದೆ. ಆ ಮಾತುಗಳ ನಂತರ ನನಗೆ ಒಂದು ಹೊಸ ಅನುಭವವಾಗಿದೆ, ಹೊಸ ಅನುಭೂತಿ ಉಂಟಾಗಿದೆ. ಆಗಾಗ ಹೀಗೆ ಅನಿಸುತ್ತದೆ, ಹೋಗಲಿ ಬಿಡಿಪ್ಪ, ಜನರೇ ಹೀಗೆ, ಅವರು ಏನು ಮಾಡಿಯಾರು, ಏನು ಮಾಡಬಹುದು, ಏನು ಮಾಡಬೇಕಾಗಿಲ್ಲ, ನಮ್ಮ ದೇಶಾನ ಹೀಗೆ. ಈ ಹಿಂದೆ ನನ್ನ ಮನದ ಮಾತಿನ ಬಗ್ಗೆ ನಾನು ಹೇಳುತ್ತೇನೆ, ಈ ಮನಸ್ಥಿತಿಯನ್ನು ಬದಲಿಸುವುದು ಅಗತ್ಯವಾಗಿದೆ. ನಮ್ಮ ದೇಶ ಈ ಥರ ಅಲ್ಲ, ನಮ್ಮ ದೇಶ ಜನರು ಹೀಗಲ್ಲ. ಆಗಾಗ್ಗೆ ನನಗೆ ಅನಿಸುತ್ತೆ, ದೇಶ ಬಹಳ ಮುಂದಿದೆ, ಸರ್ಕಾರಗಳು ಹಿಂದೆ ಬಿದ್ದಿವೆ. ನಾನು ನನ್ನ ಈ ಅನುಭವದಿಂದ ಹೇಳುವುದೇನೆಂದರೆ, ಈ ಸರ್ಕಾರಗಳು ಕೂಡ ತಮ್ಮ ಚಿಂತನಾಕ್ರಮವನ್ನು ಬದಲಿಸಿಕೊಳ್ಳುವ ಅಗತ್ಯವಿದೆ. ಆದ್ದರಿಂದಲೇ ನಾನು ಹೇಳೋದೇನೆಂದರೆ, ನಾನು ಏನು ನೋಡ್ತಾ ಇದ್ದೇನೆ ಅಂದರೆ, ಈ ಯುವ ಭಾರತ ಏನಾದರೂ ಒಂದನ್ನು ಮಾಡಲು ಉತ್ಸುಕರಾಗಿದ್ದಾರೆ, ಪ್ರತಿಬದ್ಧರಾಗಿದ್ದಾರೆ, ಅವಕಾಶಕ್ಕಾಗಿ ಕಾಯುತ್ತಿದ್ದಾರೆ. ಅವರು ತಮ್ಮದೇ ಆದ ರೀತಿಯಲ್ಲಿ ಮಾಡುತ್ತಾ ಇದ್ದಾರೆ ಕೂಡ. ನಾನು ಈ ಹಿಂದಿನ ಬಾರಿ ಹೇಳಿದ್ದೆ, ಕನಿಷ್ಠ ಪಕ್ಷ ಒಂದಾದರೂ ಖಾದಿ ಬಟ್ಟೆಯನ್ನು ಖರೀದಿಸಿ. ನಾನು ಯಾರಿಗೂ ಖಾದಿದಾರಿಯಾಗಿ ಎಂದು ಹೇಳಿರಲಿಲ್ಲ. ಆದರೆ ಖಾದಿ ಭಂಡಾರಗಳಿಂದ ನನಗೆ ಮಾಹಿತಿ ಸಿಕ್ಕಿದೆ. ಏನೆಂದರೆ, ಒಂದು ವಾರದಲ್ಲಿ ಸುಮಾರು 125% ಖರೀದಿಯಲ್ಲಿ ವೃದ್ಧಿಯಾಗಿದೆ. ಒಂದು ರೀತಿಯಿಂದ ಹಿಂದಿನ ವರ್ಷಕ್ಕೆ ಹೋಲಿಸಿದರೆ ಅಕ್ಟೋಬರ್ 2 ಒಂದು ವಾರದಲ್ಲಿ ಖಾದಿ ಖರೀದಿಯಲ್ಲಿ ದ್ವಿಗುಣಕ್ಕಿಂತಲೂ ಹೆಚ್ಚಾಗಿದೆ. ನಾನು ಭಾರತವಾಸಿಗಳಿಗೆ ವಂದಿಸುತ್ತೇನೆ. ಸ್ವಚ್ಛತೆಯ ವಿಷಯವಾಗಿ ಒಂದು ಜನ ಆಂದೋಲನೆ ಉಂಟಾಗಬೇಕಾಗಿದೆ. ಅಪೇಕ್ಷೆಗಳು ಅನಂತ ಇರಬೇಕಾದದ್ದು ಅಗತ್ಯವಾಗಿದೆ. ಒಂದು ಒಳ್ಳೆಯ ಪರಿಣಾಮ ಗೋಚರಿಸುತ್ತದೆ. ಸ್ವಚ್ಛತೆಯನ್ನು ಈಗ 2 ಭಾಗಗಳಲ್ಲಿ ನೋಡುತ್ತಿರುತ್ತೇವೆ. ಇರುವ ಹಳತಾದ ಕೊಳೆ ಇದೆ, ಕಸದ ರಾಶಿ ಬಿದ್ದಿದೆ. ಅದರ ಬಗ್ಗೆ ಸರ್ಕಾರಿ ವ್ಯವಸ್ಥೆಯಲ್ಲಿ ಆಡಳಿತ ವರ್ಗದವರು ಏನು ಉಪಾಯ ಮಾಡುತ್ತಾರೆ ಎಂಬುದು ಅತಿ ದೊಡ್ಡ ಸವಾಲಾಗಿದೆ. ನಾವು ಈ ಜವಾಬ್ದಾರಿಯಿಂದ ತಪ್ಪಿಸಿಕೊಳ್ಳುವುದು ಆಗುವುದಿಲ್ಲ. ಎಲ್ಲ ಸರ್ಕಾರದವರು ಮತ್ತು ಪುರಸಭೆಯವರು ಈ ಜವಾಬ್ದಾರಿಯನ್ನು ಎದುರಿಸಲು ಹೆಜ್ಜೆ ಇಡಲೇಬೇಕಾಗುತ್ತದೆ. ಜನಾಗ್ರಹ ಹೆಚ್ಚುತ್ತಲೇ ಹೋಗುತ್ತದೆ. ಮಾಧ್ಯಮದವರು ಸಹ ಇದರ ಒಳ್ಳೆಯ ಪಾತ್ರವನ್ನು ವಹಿಸಿದ್ದಾರೆ. ಇದರ ಇನ್ನೊಂದು ರೂಪ ಅತ್ಯಂತ ಉತ್ಸಾಹವರ್ಧಕ ಮತ್ತು ಸಂತೋಷದಾಯಕವಾಗಿದೆ, ಮನಸ್ಸಿಗೆ ಖುಷಿಯನ್ನು ಕೊಡುವುದೂ ಆಗಿದೆ. ಈಗ ಹಿಂದಿನ ಮಾತು ಬಿಡಿ, ಈಗ ನಾವು ಹೊಸ ರೀತಿಯ ಕೊಳೆಯನ್ನು ಹೆಚ್ಚಿಸುವುದು ಬೇಡ. ನನಗೆ ಸತನಾ ಮಧ್ಯಪ್ರದೇಶದ ಶ್ರೀಮಾನ್ ಭರತ್ ಗುಪ್ತಾ ಎಂಬುವರು ನನ್ನ ಮೈ ಗೌರ್ ತಾಣದಲ್ಲಿ ಒಂದು ಇಮೇಲ್ ಕಳಿಸಿದ್ದರು. ಅವರು ಒಂದು ಬಾರಿ ರೈಲಿನಲ್ಲಿ ಹೋಗುವಾಗ ಆದ ತಮ್ಮ ಅನುಭವವನ್ನು ತಿಳಿಸಿದರು. ನಾನು ಮೊದಲು ಸಹ ರೈಲಿನಲ್ಲಿ ಹೋಗುತ್ತಿದ್ದೆ, ಈಗಲೂ ಹೋಗುತ್ತಿರುತ್ತೇನೆ. ಈ ಸಾರಿ ನಾನು ನೋಡಿದ್ದೇನೆಂದರೆ, ಈ ಬಾರಿ ಪ್ರತಿಯೊಬ್ಬ ಪ್ರಯಾಣಿಕರು ಉಂಡು ತಿಂದು ಮಾಡಿ ತ್ಯಾಜ್ಯ ಪೇಪರ್ಗಳನ್ನು ಕಂಡ ಕಂಡಲ್ಲಿ ಬೀಸಾಡುತ್ತಿದ್ದರು. ಹೀಗೆ ಎಲ್ಲರೂ ಕಸವನ್ನು ಬೀಸಾಡುತ್ತಿದ್ದರೆ ಆ ಕಸವನ್ನು ಎಸೆಯಲು ಕಸದ ಡಬ್ಬಿಯನ್ನು ಸಹ ಹುಡುಕುತ್ತಿರಲಿಲ್ಲ. ಆ ಎಲ್ಲ ಕಸವನ್ನು ಹಾಕಲು ರೈಲಿನಲ್ಲಿ ಕಸದ ಡಬ್ಬದ ವ್ಯವಸ್ಥೆ ಇದೆಯೇ ಎಂದು ನೋಡುತ್ತಿದ್ದರು ಮತ್ತು ರೈಲಿನಲ್ಲಿ ಸ್ವಂತ ಮೂಲೆಯಲ್ಲಿ ಕಸವನ್ನು ಹಾಕಿಬಿಡುತ್ತಿದ್ದರು. ಇದೊಂದು ನನಗೆ ನೆಮ್ಮದಿಯ ಅನುಭವವಾಗಿತ್ತು. ನಾನು ಭರತ್ ಅವರಿಗೆ ಆಭಾರಿಯಾಗಿರುವೆ, ಯಾಕಂದರೆ ಅವರು ನನಗೆ ಈ ಮಾಹಿತಿಯನ್ನು ಕೊಟ್ಟರು. ನಾನು ಈಗ ನೋಡುತ್ತಿರುವುದೇನೆಂದರೆ ಅತ್ಯಂತ ಮಹತ್ವಪೂರ್ಣವಾದ ಪ್ರಭಾವ ಪುಟ್ಟ ಪುಟ್ಟ ಮಕ್ಕಳ ಮೇಲೆ ಆಗಿದೆ. 100 ಕುಟುಂಬಗಳು ಇದರ ಬಗ್ಗೆ ಚರ್ಚಿಸುತ್ತಾರೆ. ನಮ್ಮ ಮಗು ಚಾಕ್ಲೇಟ್ ತಿಂದ ತಕ್ಷಣ ಅದರ ಪೇಪರನ್ನು ಎತ್ತಿಕೊಳ್ಳುತ್ತಾನೆ. ಸಾಮಾಜಿಕ ತಾಣದಲ್ಲಿ ಹೀಗೆ ಬರೆದಿದ್ದನ್ನು ನೋಡಿದ್ದೆ, ಇಂದಿನ ನನ್ನ ಹೀರೋ ಎಂಬ ಶೀರ್ಷಿಕೆಯಲ್ಲಿ ಒಂದು ಮಗುವಿನ ಚಿತ್ರವನ್ನು ಕೊಟ್ಟಿದ್ದರು. ಅದರಲ್ಲಿ ತೋರಿಸಲಾಗುತ್ತಿತ್ತು, ಆ ಮಗು ಕಸವನ್ನು ನೋಡಿದ ತಕ್ಷಣ ಸ್ವತಃ ಎತ್ತಿಕೊಳ್ಳುತ್ತಾನೆ, ಸ್ಕೂಲಿಗೆ ಹೋಗುವಾಗ ಸ್ವತಃ ಆ ಕೆಲಸವನ್ನು ಮಾಡುತ್ತಾನೆ. ನೀವು ನೋಡಿ, ಎಲ್ಲರಿಗೂ ಅನಿಸುತ್ತಿದೆ, ಇಂದು ನಾವು ನಮ್ಮ ದೇಶದಲ್ಲಿ ಕೊಳೆಯನ್ನುಂಟು ಮಾಡುವುದಿಲ್ಲ ಮತ್ತು ತ್ಯಾಜ್ಯವನ್ನು ಹೆಚ್ಚಳ ಮಾಡುವುದಿಲ್ಲ. ಕೊಳೆಯ ಮಾಡುವವರಿಗೆ ಅಸಹ್ಯವೆನಿಸುತ್ತದೆ ಮತ್ತು ಅವರನ್ನು ತಕ್ಷಣ ಟೀಕಿಸುವವರು ಇರುತ್ತಾರೆ. ಇದನ್ನು ನಾನು ಶುಭ ಸಂಕೇತವೆಂದು ತಿಳಿದುಕೊಳ್ಳುವೆ. ಇನ್ನೊಂದು ಉತ್ತಮ ಕೆಲಸವಾಗುತ್ತಿದೆ. ಈಗೀಗ ನನ್ನನ್ನು ಭೇಟಿಯಾಗಲು ಬರುವ ಜನರಲ್ಲಿ ಸಮಾಜದ ಎಲ್ಲ ಕ್ಷೇತ್ರದ ಜನರು ಇರುತ್ತಾರೆ. ಸರ್ಕಾರಿ ಅಧಿಕಾರಿಗಳು, ಕ್ರೀಡಾ ಜಗತ್ತಿನ ಆಟಗಾರರು, ಸಿನಿಮಾ ಜಗತ್ತಿನ ಜನರು, ವ್ಯಾಪಾರಿಗಳು, ವಿಜ್ಞಾನಿಗಳು, ಇವರೆಲ್ಲರೂ ನನ್ನ ಜೊತೆಗೆ ಮಾತನಾಡುತ್ತಾರೆ. ಅವರ ಜೊತೆಯೇ 10 ನಿಮಿಷಗಳ ಮಾತುಕತೆಯಲ್ಲಿ 4-6 ನಿಮಿಷಗಳಲ್ಲಿ ಸಮಾಜದ ವಿಷಯಗಳ ಬಗ್ಗೆ ಮಾತನಾಡುತ್ತಾರೆ. ಒಬ್ಬೊಬ್ಬರು ಸ್ವಚ್ಛತೆಯ ಬಗ್ಗೆ, ಶಿಕ್ಷಣದ ಬಗ್ಗೆ, ಇನ್ನೊಬ್ಬರು ಸಮಾಜ ಸುಧಾರಣೆ ಬಗ್ಗೆ ಚರ್ಚೆ ಮಾಡುತ್ತಾರೆ. ಕೌಟುಂಬಿಕ ಜೀವನದ ನಷ್ಟದ ಬಗ್ಗೆ ಚರ್ಚೆ ಮಾಡುತ್ತಾರೆ. ನನಗೆ ಅನಿಸುತ್ತೆ, ಮೊದಲು ಯಾವುದೇ ಒಬ್ಬ ವ್ಯಾಪಾರಿ ಬಂದರೂ ಅವರು ಸರ್ಕಾರದ ಜೊತೆ ತಮ್ಮ ಸ್ವಾರ್ಥದ ಬಗ್ಗೆಯೇ ಮಾತನಾಡುತ್ತಿದ್ದರು. ಈಗ ನಾನು ಒಂದು ದೊಡ್ಡ ಬದಲಾವಣೆ ನೋಡುತ್ತಿದ್ದೇನೆ. ಅವರು ತಮ್ಮ ಸ್ವಾರ್ಥದ ವಿಷಯದ ಬಗ್ಗೆ ಕಡಿಮೆ, ಸಾಮಾಜಿಕ ಸುಧಾರಣೆ ಜವಾಬ್ದಾರಿ ತೆಗೆದುಕೊಳ್ಳುವ ಬಗ್ಗೆ ಹೆಚ್ಚು ಮಾತನಾಡುತ್ತಾರೆ. ಈ ಎಲ್ಲ ವಿಷಯಗಳನ್ನು ಜೋಡಿಸಿಕೊಂಡು ನೋಡಿದರೆ ನನ್ನ ಗಮನಕ್ಕೆ ಬರುವುದೇನೆಂದರೆ ಅತ್ಯಂತ ಉತ್ತಮ ಬದಲಾವಣೆ ದಿಶೆಯಲ್ಲಿ ಮುನ್ನಡೆಯುತ್ತಿದ್ದೇವೆ. ಇದು ಸರಿಯಾದ ಮಾರ್ಗ. ತ್ಯಾಜ್ಯ ವಸ್ತುಗಳಿಂದ ರೋಗಗಳು ಬರುತ್ತವೆ, ಆದರೆ ಈ ರೋಗಗಳು ಬರುವುದೆಲ್ಲಿ? ಈ ರೋಗಗಳು ಶ್ರೀಮಂತರ ಮನೆಯಲ್ಲಿ ಬರುತ್ತವೆಯೇ? ಈ ರೋಗಗಳು ಬಡವರ ಮನೆಯಲ್ಲಿ ಪ್ರಾಧಾರ್ಪಣೆ ಮಾಡುತ್ತವೆ. ಆದರೆ ಸ್ವಚ್ಛತೆಯನ್ನು ಉಂಟು ಮಾಡಿದರೆ ನಾವು ಬಡವರಿಗೆ ಅತ್ಯಂತ ಹೆಚ್ಚಿನ ಸಹಾಯವನ್ನು ಮಾಡಿದಂತೆ ಆಗುತ್ತದೆ. ಒಂದು ವೇಳೆ ನಮ್ಮ ಯಾವುದೇ ಒಂದು ಬಡ ಕುಟುಂಬ ರೋಗಗ್ರಸ್ತವಾದಲ್ಲಿ, ಅವರ ಜೀವನದಲ್ಲಿ ಆರ್ಥಿಕ ಸಂಕಟ ಉಂಟಾದಲ್ಲಿ, ಪರಿಶ್ರಮ ಮಾಡುವವನು, ಗಳಿಸಿ ಕುಟುಂಬವನ್ನು ನಡೆಕೊಳ್ಳುವವನು, ಆದ್ದರಿಂದ ಸ್ವಚ್ಛತೆಯ ಬಗ್ಗೆ ನನ್ನ ಸೀದಾ ಸಂಬಂಧ ಬಡವ ಸಹೋದರ ಸಹೋದರಿಯರ ಆರೋಗ್ಯದ ಕಡೆಗಿರುತ್ತದೆ. ನಾವು ಬಡವರಿಗೆ ಇದಕ್ಕಿಂತ ಉತ್ತಮ ಸೇವೆಯನ್ನು ಮಾಡುತ್ತೇವೆಯೋ ಇಲ್ಲವೋ ಇದು ಮುಖ್ಯವಲ್ಲ, ಆದರೆ ನಾವು ತ್ಯಾಜ್ಯವನ್ನು ಉಂಟು ಮಾಡುವುದು ಬೇಡ. ಇದರಿಂದಲೇ ಬಡವರಿಗೆ ಅನುಕೂಲವಾಗುತ್ತದೆ. ನನಗೆ ಪತ್ರಗಳು ಅನೇಕ ರೀತಿಯಲ್ಲಿ ಬರುತ್ತವೆ. ಅದರಲ್ಲಿ ಒಂದರ ಬಗ್ಗೆ ನಾನು ಈ ಹಿಂದೆ ಹೇಳಿದ್ದೆ. ನಮ್ಮಲ್ಲಿ ವಿಶೇಷ ಚೇತನರಾದ ಮಕ್ಕಳು ಇದ್ದಾರೆ. ಅವರಿಗೆ ಪರಮಾತ್ಮನು ಶಾರೀರಿಕವಾಗಿ ನ್ಯೂನತೆಯನ್ನು ಮತ್ತು ವಿಶೇಷ ಶಕ್ತಿಯನ್ನು ನೀಡಿದ್ದಾನೆ. ಆ ವಿಷಯವಾಗಿ ನಾನು ನನ್ನ ಭಾವನೆಗಳನ್ನು ಎಲ್ಲರ ಮುಂದೆ ಪ್ರಸ್ತುತಪಡಿಸಿದ್ದೆ. ಅದರ ವಿಷಯವಾಗಿ ನಾನು ನೋಡಿದೆ, ಈ ಕ್ಷೇತ್ರದಲ್ಲಿ ಕೆಲಸ ಮಾಡುವ ಎಲ್ಲರೂ ತಮ್ಮ ಸಫಲತೆಯ ವಿವರಗಳನ್ನು ಕೊಡುತ್ತಿದ್ದಾರೆ. ಆದರೆ ಎರಡು ವಿಷಯಗಳ ಬಗ್ಗೆ ನನ್ನ ಸರ್ಕಾರದಿಂದ ತಿಳಿದು ಬಂದದ್ದು ಏನೆಂದರೆ, ನಾನು ಹೇಳಿದ ನಂತರ ನಮ್ಮ ಮಾನವ ಸಂಪನ್ಮೂಲ ಮಂತ್ರಾಲಯದ ಅಧಿಕಾರಿಗಳು ತಾವು ಈ ವಿಷಯವಾಗಿ ಕೆಲಸ ಮಾಡಬೇಕೆಂದು ನಿರ್ಧರಿಸಿದ್ದಾರೆ. ಎಲ್ಲ ಅಧಿಕಾರಿಗಳು ಸೇರಿ ಒಂದು ಯೋಜನೆಯನ್ನು ತಯಾರಿಸಿದ್ದಾರೆ. ಸರ್ಕಾರದಲ್ಲಿ ಬದಲಾವಣೆ ಹೇಗೆ ಪ್ರಾರಂಭವಾಗುತ್ತದೆ ಎಂಬುದೇ ಇದರ ಉದಾಹರಣೆಯಾಗಿದೆ. ಅವರೊಂದು ನಿರ್ಧಾರ ಮಾಡಿದ್ದಾರೆ. ವಿಶೇಷ ಅರ್ಹತೆಯುಳ್ಳ ಮಕ್ಕಳು ತಾಂತ್ರಿಕ ವಿದ್ಯಾಭ್ಯಾಸ ಮಾಡಬಯಸಿದರೆ ಅವರಲ್ಲಿ 1,000 ಉತ್ತಮ ವಿಶೇಷ ಅರ್ಹತೆಯುಳ್ಳ ಮಕ್ಕಳನ್ನು ಆಯ್ಕೆ ಮಾಡಿ ಅವರಿಗಾಗಿ ಉತ್ತಮ ವಿದ್ಯಾರ್ಥಿ ವೇತನವನ್ನು ನೀಡುವ ಯೋಜನೆಯನ್ನು ತಯಾರಿಸಿದ್ದಾರೆ. ಈ ವಿಭಾಗದ ಎಲ್ಲ ಅಧಿಕಾರಿಗಳಿಗೆ ನಾನು ಅಭಿನಂದನೆ ಸಲ್ಲಿಸುತ್ತೇನೆ. ಅವರು ಇನ್ನೊಂದು ಮಹತ್ವಪೂರ್ಣವಾದ ಕೆಲಸ ಮಾಡಿದ್ದಾರೆ. ಎಲ್ಲ ಕೇಂದ್ರೀಯ ವಿದ್ಯಾಲಯಗಳಲ್ಲಿ ಮತ್ತು ಕೇಂದ್ರೀಯ ವಿಶ್ವವಿದ್ಯಾಲಯಗಳಲ್ಲಿ ಅಂಥ ವಿಶೇಷ ಅರ್ಹತೆಯುಳ್ಳ ಮಕ್ಕಳಿಗೆ, ಅಂದರೆ ಮೆಟ್ಟಲು ಏರಲು ಆಗದ ಮಕ್ಕಳಿಗೆ ವಿಶೇಷ ಮೂಲಭೂತ ಸೌಕರ್ಯಗಳ ಅವಶ್ಯಕತೆ ಇರುತ್ತದೆ. ವಿಶೇಷ ಗಾಡಿಗಳನ್ನು ಒದಗಿಸುವ ವ್ಯವಸ್ಥೆ ಮಾಡಬೇಕಾಗುತ್ತದೆ. ಅಂಥವರಿಗೆ ಬೇರೆ ಥರದ ಶೌಚಾಲಯಗಳ ಅಗತ್ಯವಿರುತ್ತದೆ. ನಮ್ಮ ಮಾನವ ಸಂಪನ್ಮೂಲ ಮಂತ್ರಾಲಯದ ಎಲ್ಲ ಅಧಿಕಾರಿಗಳು ಸೇರಿ ನಿರ್ಧಾರ ಮಾಡಿದ್ದಾರೆ. ಕೇಂದ್ರೀಯ ವಿದ್ಯಾಲಯ ಮತ್ತು ಕೇಂದ್ರೀಯ ವಿಶ್ವವಿದ್ಯಾಲಯಗಳಲ್ಲಿ ಪ್ರತಿಯೊಬ್ಬ ವಿಶೇಷ ಚೇತನರಿಗೆ 1,00,000 ರೂಪಾಯಿ ಧನ ಸಹಾಯ ಮಾಡುವುದು. ಈ 1,00,000 ರೂಪಾಯಿಗಳಲ್ಲಿ ಈ ವಿಶೇಷ ಚೇತನರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲಾಗುವುದು. ಇದೊಂದು ಶುಭಾರಂಭ. ಇಂಥ ವಿಷಯಗಳೇ ನಮ್ಮನ್ನು ಪರಿವರ್ತನೆಯ ಕಡೆಗೆ ತೆಗೆದುಕೊಂಡು ಹೋಗುತ್ತವೆ. ದೇಶವು ದೀಪಾವಳಿಯನ್ನು ಆಚರಿಸುತ್ತಿರುವಾಗ ನಾನು ಸಿಯಾಚಿನ್ಗೆ ಹೋಗಿದ್ದೆ. ಯಾಕಂದರೆ ಅವರಿಂದಲೇ ನಾವು ಈ ದೀಪಾವಳಿಯನ್ನು ಆಚರಿಸುವಂತಾಗಿದೆ. ನಾನು ಅವರ ಮಧ್ಯದಲ್ಲಿ ಇದ್ದೆ. ಅವರು ಎಷ್ಟೊಂದು ಕಷ್ಟಕರವಾದ ಜೀವನವನ್ನು ನಡೆಸುತ್ತಾರೆ. ಅವರ ಅನುಭವವನ್ನು ನಾನು ಪಡೆದೆ. ನಾನು ದೇಶ ರಕ್ಷಣೆ ಮಾಡುವ ಸೈನಿಕರಿಗೆ ಒಂದು ಸೆಲ್ಯೂಟ್ ಮಾಡುವೆ. ಇಂದು ನನಗೆ ಇನ್ನೊಂದು ಅಭಿಮಾನದ ಮಾತು ಹೇಳಬೇಕಾಗಿದೆ. ನಮ್ಮ ಸೈನಿಕರು ರಕ್ಷಣೆಯ ಕ್ಷೇತ್ರದಲ್ಲಿ ಪ್ರಾಕೃತಿಕ ಆಪತ್ತುಗಳಲ್ಲಿ ಕೆಲಸ ಮಾಡುತ್ತಲೇ ಇರುತ್ತಾರೆ. ಆಗ ಅವರು ತಮ್ಮ ಪ್ರಾಣವನ್ನು ಒತ್ತೆ ಇಟ್ಟು ನಮ್ಮ ರಕ್ಷಣೆಯನ್ನು ಮಾಡಲು ಎಲ್ಲ ಥರದ ಸಾಹಸಗಳನ್ನು ಮಾಡುತ್ತಾರೆ. ಆಟೋಟಗಳಲ್ಲಿಯೂ ಸಹ ನಮ್ಮ ದೇಶದ ಸೈನಿಕರು ಭಾರತದ ಕೀರ್ತಿಯನ್ನು ಹೆಚ್ಚಿಸಿದ್ದಾರೆ. ಇದನ್ನು ತಿಳಿದು ತಮಗೆ ಖುಷಿಯಾಗಬಹುದು. ನಮ್ಮ ಸೇನೆಯ ಕೆಲವು ಕ್ರೀಡಾಪಟುಗಳು ಬ್ರಿಟನ್ನಿನಲ್ಲಿ ಆಯೋಜಿಸಿದ ಒಂದು ಪ್ರತಿಷ್ಠಿತ ಕೆಬ್ರಿಯನ್ ಪೆಟ್ರೋಲ್ ಎಂಬ ಒಂದು ಸ್ಪರ್ಧೆಯಲ್ಲಿ 140 ದೇಶಗಳನ್ನು ಹಿಂದೆ ಹಾಕಿ ನಮ್ಮ ಸೈನಿಕರು ಸ್ವರ್ಣ ಪದಕ ಪಡೆದುಕೊಂಡು ಬಂದರು. ನಾನು ವಿಶೇಷವಾಗಿ ಅಂಥ ಸೈನಿಕರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಆಟೋಟದಲ್ಲಿ ವಿಜೇತರಾಗಿ ಬಂದು ಯುವಕ ಯುವತಿ ವಿದ್ಯಾರ್ಥಿಗಳೊಂದಿಗೆ ಚಹಾಕೂಟ ಏರ್ಪಡಿಸಿದ್ದೆ. ಸ್ಫೂರ್ತಿ ಸಿಕ್ಕಿತು ಅದರಿಂದ ನನಗೆ. ನಾನು ಅದರಲ್ಲಿ ಒಂದು ತರಹ ಉತ್ಸಾಹ ಅಪೇಕ್ಷೆಗಳನ್ನು ಕಂಡೆನು. ಬೇರೆ ದೇಶಗಳ ಹೋಲಿಕೆ ಮಾಡಿದರೆ ನಮ್ಮಲ್ಲಿಯೇ ಸೌಕರ್ಯಗಳು ಬಹಳ ಕಡಿಮೆ. ಆದರೆ ಕೊರತೆಯ ಹೊರತಾಗಿಯೂ ಸಹ ಉತ್ಸಾಹ ಅಪೇಕ್ಷೆಗಳೊಂದಿಗೆ ಅವರು ಇನ್ನೂ ಹೆಚ್ಚಿನದನ್ನು ಮಾಡಬಯಸುತ್ತಿದ್ದರು. ಇದರಿಂದಾಗಿ ಅವರ ಜೊತೆ ಚಹಾಕೂಟ ಏರ್ಪಡಿಸುವುದು ನನಗೆ ಒಳ್ಳೆಯ ಕೆಲಸವೆನಿಸುತ್ತಿತ್ತು. ಅದು ಒಂದು ಪ್ರೇರಣಾದಾಯಕವಾಗಿತ್ತು. ಈ ಸಂದರ್ಭದಲ್ಲಿ ನಾನು ನನ್ನ ಮನದಾಳದ ಮಾತನ್ನು ಇಲ್ಲಿ ನನ್ನ ದೇಶವಾಸಿಗಳ ಮುಂದೆ ಸಾದರಪಡಿಸಲು ಇಚ್ಛಿಸುತ್ತೇನೆ. ನಮ್ಮ ಪ್ರಜೆಗಳಿಗೆ ನನ್ನ ಮಾತಿನ ಮೇಲೆ ಭರವಸೆ ಇದೆ ಎಂದು ನನಗೆ ವಿಶ್ವಾಸವಿದೆ. ನನ್ನ ಇಚ್ಛೆ ಮತ್ತು ಗುರಿಯ ಬಗ್ಗೆ ಅವರಿಗೆ ಭರವಸೆ ಇದೆ. ನಾನು ಮತ್ತೊಮ್ಮೆ ಹೇಳಬಯಸುತ್ತೇನೆ ಏನಂದರೆ, ಎಲ್ಲಿಯವರೆಗೆ ಕಪ್ಪು ಹಣದ ಪ್ರಶ್ನೆ ಇದೆ ಅದರ ಬಗ್ಗೆ ಪ್ರಜೆಗಳಾದ ತಾವು ತಮ್ಮ ಈ ಪ್ರಧಾನ ಸೇವಕನ ಮೇಲೆ ಭರವಸೆ ಇಡಿ. ಇದು ನನ್ನ ಮಟ್ಟಿಗೆ ಒಂದು ದೃಢ ನಂಬಿಕೆಯ ವಿಷಯವಾಗಿದೆ. ಭಾರತದ ಬಡವನ ದೇಶದ ಹೊರಹೋದ ಒಂದೊಂದು ಪೈಸೆ ಕೂಡ ವಾಪಸ್ ಬರಬೇಕು. ಇದು ನನ್ನ ಬದ್ಧತೆಯಾಗಿದೆ. ಮಾರ್ಗ ಯಾವುದಾದರೆ ಏನು, ಪದ್ಧತಿ ಯಾವುದಾದರೆ ಏನು, ಅದರ ವಿಷಯವಾಗಿ ಭಿನ್ನತೆ ಇರಬಹುದು. ಇದು ಪ್ರಜಾತಂತ್ರದಲ್ಲಿ ಸ್ವಾಭಾವಿಕವಾಗಿರುತ್ತದೆ. ಆದರೆ ನನ್ನ ಪ್ರಜೆಗಳು, ನನ್ನಲ್ಲಿರುವ ಅರಿವು ಮಾಹಿತಿಗಳ ಪ್ರಕಾರ ನಾನು ನಿಮಗೆ ಭರವಸೆಯನ್ನು ಕೊಡುತ್ತೇನೆ. ನಾವು ಸರಿದಾರಿಯಲ್ಲಿಯೇ ಹೋಗುತ್ತಿದ್ದೇವೆ. ಇಂದು ನಮಗೆಲ್ಲ ಯಾರಿಗೂ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ, ಸರ್ಕಾರಕ್ಕೂ ಗೊತ್ತಿಲ್ಲ, ತಮಗೂ ಗೊತ್ತಿಲ್ಲ ಎಷ್ಟು ಹಣ ದೇಶದ ಹೊರಗೆ ಶೇಖರಣೆಯಾಗಿದೆ ಎಂದು. ಎಲ್ಲರೂ ತಮ್ಮ ತಮ್ಮ ರೀತಿಯಲ್ಲಿ ಬೇರೆ ಬೇರೆ ಅಂಕಿ ಅಂಶಗಳನ್ನು ಹೇಳುತ್ತಿದ್ದಾರೆ. ನಾನು ಈ ಅಂಕಿ ಅಂಶಗಳ ಗೊಂದಲದಲ್ಲಿ ಸಿಕ್ಕಿಹಾಕಿಕೊಳ್ಳಲು ಇಷ್ಟಪಡುವುದಿಲ್ಲ. ನನ್ನ ಪ್ರತಿಬದ್ಧತೆ ಏನೆಂದರೆ, 2 ರೂಪಾಯಿ ಇರಲಿ, 5 ರೂಪಾಯಿ ಇರಲಿ, 1 ಕೋಟಿ ರೂಪಾಯಿ ಇರಲಿ, 100 ಕೋಟಿಯಾಗಲಿ, 1,000 ಕೋಟಿ ಇರಲಿ, ಇದೆಲ್ಲವೂ ದೇಶದ ಬಡವನ ಹಣವಾಗಿದೆ. ಅದು ವಾಪಸ್ ಬರಲೇಬೇಕು. ನಿಮಗೆ ವಿಶ್ವಾಸವಿರಲಿ, ಅದನ್ನು ವಾಪಸ್ಸು ತರುವುದರಲ್ಲಿ ನನ್ನ ಪ್ರಯತ್ನದಲ್ಲಿ ಯಾವುದೇ ಪ್ರಕಾರದ ಕಮ್ಮಿ ಇರುವುದಿಲ್ಲ, ಯಾವುದೇ ಪ್ರಕಾರದ ಕೊರತೆ ಇರುವುದಿಲ್ಲ. ನನಗಷ್ಟೇ ನಿಮ್ಮ ಆಶೀರ್ವಾದ ಬೇಕು. ತಮಗೋಸ್ಕರ ಯಾವುದನ್ನಾದರೂ ಯಾವಾಗಲಾದರೂ ಮಾಡಬಹುದಲ್ಲಿ ಅವಶ್ಯಕವಾಗಿ ಮಾಡುತ್ತಾ ಇರುತ್ತೇನೆ. ಇದರ ಬಗ್ಗೆ ನಾನು ನಿಮಗೆ ನನ್ನ ಭರವಸೆಯನ್ನು ಕೊಡುತ್ತೇನೆ. ನನಗೊಂದು ಪತ್ರ ಬಂದಿದೆ. ಅದು ಶ್ರೀಮಾನ್ ಅಭಿಷೇಕ್ ಪಾರಿಖ್ ಅವರಿಂದ ಬಂದಿದೆ. ಆಗ ನಾನು ಪ್ರಧಾನಮಂತ್ರಿ ಆಗಿರಲಿಲ್ಲ. ಆಗಲೂ ಕೂಡ ಎಷ್ಟೊಂದು ಮಾತೆಯರು ಹಾಗೂ ಸಹೋದರಿಯರು ಈ ಅನಿಸಿಕೆಯನ್ನು ವ್ಯಕ್ತಪಡಿಸಿದ್ದರು. ಕೆಲವು ವೈದ್ಯ ಮಿತ್ರರು ಕೂಡ ಈ ಮಾತನ್ನು ವ್ಯಕ್ತಪಡಿಸಿದ್ದರು. ನಾನೂ ಕೂಡ ಪೂರ್ವದಲ್ಲಿ ಈ ವಿಷಯವಾಗಿ ನನ್ನ ಭಾವನೆಯನ್ನು ವ್ಯಕ್ತಪಡಿಸುತ್ತಲೇ ಇದ್ದೆ. ಶ್ರೀಮಾನ್ ಅಭಿಷೇಕ್ ಪಾರಿಖ್ರವರು ನನಗೆ ಹೇಳಿದ್ದರು, ನಮ್ಮ ಯುವಜನಾಂಗದಲ್ಲಿ ಅತ್ಯಂತ ವೇಗವಾಗಿ ಮಾದಕ ದ್ರವ್ಯದ ಸೇವನೆಯಲ್ಲಿ ಡ್ರಗ್ಸ್ಗಳ ಕಡೆಗೆ ವಾಲಿಕೆ ಹೆಚ್ಚುತ್ತಿದೆ. ಅವರು ಈ ವಿಷಯವಾಗಿ ತಾವು ತಮ್ಮ ಮನದ ಆಳದ ಮಾತನ್ನು ವ್ಯಕ್ತಪಡಿಸಿ. ನನಗೆ ಅವರ ಈ ವೇದನೆಯ ಬಗ್ಗೆ ಸಹಾನುಭೂತಿ ಇದೆ. ಮುಂದೆ ನನ್ನ ಮನದಾಳದ ಮಾತನ್ನು ಹೇಳುವಾಗ ನಾನು ಖಂಡಿತವಾಗಿಯೂ ಮದ್ಯ ಮಾದಕ ವ್ಯಸನಗಳ ಬಗ್ಗೆ, ಡ್ರಗ್ಸ್, ಡ್ರಗ್ ಮಾಫಿಯಾ ಅವುಗಳ ಬಗ್ಗೆ, ಭಾರತದ ಯುವ ಸಂಪತ್ತಿಗೆ ಎಷ್ಟೊಂದು ದೊಡ್ಡ ಸಂಕಟ ಒದಗಿ ಬರುವ ಸಂಭವ ಇದೆ ಎಂಬುದರ ಬಗ್ಗೆ ಚರ್ಚೆ ಅವಶ್ಯವಾಗಿ ಮಾಡುವೆ. ಅದರ ವಿಷಯವಾಗಿ ತಮ್ಮಲ್ಲಿ ಅನುಭವ ಖಂಡಿತವಾಗಿ ಮಾಹಿತಿ ಇದ್ದರೆ, ಆ ಪ್ರಕಾರವಾಗಿ ತಾವು ವ್ಯಸನವುಳ್ಳ ಮಕ್ಕಳನ್ನು ರಕ್ಷಿಸಿದ್ದಲ್ಲಿ, ಆ ಹಾಗೆ ರಕ್ಷಿಸಿದ ರೀತಿ ನೀತಿಗಳು ತಮ್ಮಲ್ಲಿ ಇದ್ದರೆ, ಯಾವುದೇ ಸರ್ಕಾರಿ ಸೇವೆಯಲ್ಲಿರುವವರು ಯಾವುದೇ ಪ್ರಶಂಸನೀಯ ಪಾತ್ರ ವಹಿಸಿದ್ದಲ್ಲಿ ಅಂತಹ ಮಾಹಿತಿಗಳನ್ನು ತಾವು ಕೊಟ್ಟರೆ, ನಾನು ಅವುಗಳನ್ನು ದೇಶದ ಪ್ರಜೆಗಳ ಮುಂದೆ ಇಂತಹ ಪ್ರಯತ್ನಗಳ ಕುರಿತಾಗಿ ಮಾಹಿತಿಯನ್ನು ತಲುಪಿಸುತ್ತೇನೆ. ನಾವೆಲ್ಲರೂ ಸೇರಿ ಪ್ರತಿಯೊಂದು ಕುಟುಂಬದಲ್ಲಿ ಒಂದು ವಾತಾವರಣ ನಿರ್ಮಿಸೋಣ. ಹತಾಶೆಯಿಂದ ಯಾವುದೇ ಮಗು ಈ ಹಾದಿಯಲ್ಲಿ ಹೋಗದೇ ಇರಲಿ. ಇದರ ವಿವರಗಳ ಬಗ್ಗೆ ಪ್ರಶಂಸನೀಯ ಚರ್ಚೆ ಮಾಡೋಣ. ನಾನು ಎಂಥ ವಿಷಯಗಳ ಬಗ್ಗೆ ಕೈ ಹಾಕುತ್ತಿದ್ದೇನೆ ಎಂಬುದರ ಬಗ್ಗೆ ನನಗೆ ಪೂರ್ತಿ ಅರಿವು ಇದೆ. ಈ ಬಗ್ಗೆ ಮೊದಲನೆಯದಾಗಿ ಸರ್ಕಾರವೇ ಇದನ್ನು ಎದುರಿಸಬೇಕಾಗುತ್ತದೆ. ಎಲ್ಲಿಯವರೆಗೆ ಈ ವಿಷಯಗಳನ್ನು ಬಚ್ಚಿಡುವುದು ಸಾಧ್ಯ? ಪರದೆಯ ಹಿಂದೆ ಈ ವಿಷಯಗಳನ್ನು ಮುಂದೂಡುತ್ತಾ ಇರುತ್ತೇವೆ. ಯಾವಾಗಲಾದರೂ ಒಳ್ಳೆಯ ಇಚ್ಛೆಗಳಿಗೆ ಸಂಕಟಗಳನ್ನು ಎದುರಿಸಲೇಬೇಕಾಗುತ್ತದೆ. ನಾನು ಕೂಡ ತಮ್ಮ ಪ್ರೀತಿಯಿಂದಲೇ ಇದರ ಬಗ್ಗೆ ಧೈರ್ಯ ತಾಳುತ್ತಿದ್ದೇನೆ. ತಮ್ಮ ಪ್ರೀತಿ ಮತ್ತು ಆಶೀರ್ವಾದದ ಕಾರಣದಿಂದ ಮಾತಾಡುತ್ತಾ ಇರುವೆ. ಕೆಲವೊಂದು ಜನರು ನನಗೆ ಹೇಳಿದ್ದಾರೆ, ಮೋದಿಜಿ ತಾವು ನಮಗೆ ಸಲಹೆಯನ್ನು ಕೊಡಿ, ಫೇಸ್ಬುಕ್ನಲ್ಲಿ ಟ್ವಿಟರ್ನಲ್ಲಿ ಇಮೇಲ್ ಕಳಿಸಿ. ಆದರೆ ದೇಶದಲ್ಲಿ ದೊಡ್ಡ ಸಮಸ್ಯೆಯಾಗಿದೆ, ದೇಶದ ಜನರಲ್ಲಿ ಈ ಸೌಕರ್ಯಗಳ ಕೊರತೆ ಇದೆ. ಅದರಂತೆ ಮಾಡುವರ್ಯಾರು? ತಮ್ಮ ಈ ಮಾತು ಸರಿಯಾಗಿದೆ, ಈ ಸೌಕರ್ಯ ಎಲ್ಲರ ಹತ್ತಿರ ಇಲ್ಲ. ನಾನು ಹೇಳುವೆ ಏನೆಂದರೆ, ನನ್ನ ಮನದಾಳದ ಮಾತಿನ ಸಂದರ್ಭದಲ್ಲಿ ತಾವು ಏನಾದರೂ ಹೇಳ ಬಯಸಿದರೆ ಹಳ್ಳಿ ಹಳ್ಳಿಗಳಲ್ಲಿ ಜನರು ನನ್ನ ಮಾತನ್ನು ರೇಡಿಯೋ ಮೂಲಕ ಕೇಳುತ್ತಿದ್ದಾರೆ. ತಾವು ಮನದಾಳದ ಮಾತು ಆಕಾಶವಾಣಿ ಸಂಸದ್ ಮಾರ್ಗ್ ನವದೆಹಲಿ ಈ ವಿಳಾಸಕ್ಕೆ ತಾವು ಪತ್ರವನ್ನು ಕಳಿಸಿ ತಮ್ಮ ಸಲಹೆಗಳನ್ನು ಕೊಡಬಹುದು. ಅದು ನನಗೆ ಖಂಡಿತ ತಲುಪುತ್ತೆ. ಅದನ್ನು ನಾನು ಅತಿ ಗಂಭೀರವಾಗಿ ಪರಿಗಣಿಸುತ್ತೇನೆ. ಯಾಕಂದರೆ ಕ್ರಿಯಾಶೀಲ ನಾಗರಿಕರು ಈ ವಿಕಾಸದ ಪ್ರಕ್ರಿಯೆಯಲ್ಲಿ ಒಂದು ಮಹತ್ತರವಾಗಿಯಾಗಿರುತ್ತಾರೆ. ತಾವು ಒಂದು ಪತ್ರ ಬರೆದರೆ ಅಂದರೆ ತಾವು ಕ್ರಿಯಾಶೀಲ ಆಗಿದ್ದೀರೆಂದು ನಂಬಿಕೆ. ತಾವು ತಮ್ಮ ಅಭಿಪ್ರಾಯ ಕೊಡುತ್ತೀರಿ ಅಂದರೆ ದೇಶದ ಆಗು ಹೋಗುಗಳ ಬಗ್ಗೆ ತಮಗೆ ಕಾಳಜಿ ಇದೆ. ಇದೇ ನಮ್ಮ ದೇಶದ ಒಂದು ಶಕ್ತಿಯಾಗಿದೆ. ನಾನು ತಮಗೆ ಆಮಂತ್ರಿಸುತ್ತೇನೆ, ನನ್ನ ಮನದಾಳದ ಮಾತಿನೊಂದಿಗೆ ತಮ್ಮ ಮನದಾಳದ ಮಾತು ಜೊತೆಯಾಗಿರಬೇಕು, ಸಾಧನವಾಗಬೇಕು. ತಾವು ಖಂಡಿತವಾಗಿಯೂ ಪತ್ರ ಬರೆಯಿರಿ. ನಾನು ಪುನಃ ಮುಂದಿನ ತಿಂಗಳು ನಿಮ್ಮ ಜೊತೆ ಮಾತನಾಡಲು ಪ್ರಯತ್ನಿಸುವೆ. ನಾನು ಸಾಧ್ಯವಾದ ಮಟ್ಟಿಗೆ ರವಿವಾರವೇ ಮಾತನಾಡುವೆ, ಅದು ಸಹ 11 ಗಂಟೆಗೆ. ಈಗ ಹವಾಮಾನ ಬದಲಾಗುತ್ತಿದೆ, ಈಗ ಚಳಿಗಾಲದ ಸಮಯ. ಆರೋಗ್ಯಕ್ಕೆ ಈ ಹವಾಮಾನ ಪ್ರಶಸ್ತವಾಗಿದೆ. ಇದು ಕೆಲವರಿಗೆ ಊಟ ತಿಂಡಿಗೆ ಚೆನ್ನಾಗಿರುತ್ತದೆ, ಇನ್ನು ಕೆಲವರಿಗೆ ಒಳ್ಳೆಯ ಬಟ್ಟೆ ಬರೆ ತೊಡುವುದಕ್ಕೆ ಚೆನ್ನಾಗಿರುತ್ತದೆ. ಇದರ ಜೊತೆಗೆ ಆರೋಗ್ಯದ ವಿಷಯದಲ್ಲಿ ಹವಾಮಾನ ಒಳ್ಳೆಯದಾಗಿರುತ್ತದೆ. ಇದನ್ನು ಕಳೆದುಕೊಳ್ಳಬೇಡಿ, ಇದರ ಪೂರ್ತಿ ಉಪಯೋಗ ಪಡೆದುಕೊಳ್ಳಿ. ಅನಂತ ಅಭಿನಂದನೆಗಳು.